ಸತ್ಯ ಮಹಾಪಾತಕ ಯಾವುದು ನೋಡಿಬಿಟ್ರೆ ನಿಜವಾಗ್ಲೂ ಯಾತಕ ಶಾಸ್ತ್ರ ನಮಗೆ ಎಚ್ಚರಿಕೆ ಕೊಡುತ್ತೆ ಅಂತ ಹೇಳ್ತಾರೆ. ಐದನೇ ಪಾತಕ ಯಾವುದೂ ಅಲ್ಲ, ನಾಲ್ಕರಲ್ಲಿ ಯಾವ್ದಾರ ಒಂದು ಮಾಡಿರ್ತಾರಲ್ಲ ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಐದನೇ ಮಹಾಪಾತಕ ಅಂತ ಕರೀತಾರೆ. ಬಹುಶಃ ಇವತ್ತು ಅದನ್ನು ತಪ್ಪಿಸೋದು ಭಾರಿ ಕಷ್ಟ. ಇವತ್ತು ನಾಲ್ಕು ಮಹಾಪಾತಕ ಮಾಡುವವರು ಇದ್ದೇ ಇರ್ತಾರೆ, ಕಾಂಟ್ಯಾಕ್ಟ್ ಬಂದೇ ಬರುತ್ತೆ. ಅದರಿಂದ ತಪ್ಪಿಸೋದು ಭಾರಿ ಕಷ್ಟ. ಅದನ್ನ ಅಂದ್ರೆ ಪಂಚಮಹಾಪಾತಕದ ಪರಿಕಲ್ಪನೆ ಇದೆಯಲ್ಲ, ನಾ ಪಾತಕ ಮಾಡಬಾರದು, ಪಾತಕಗಳ ಸಹವಾಸವನ್ನು ಮಾಡಬಾರದು ಅನ್ನೋ ಎಚ್ಚರಿಕೆಯನ್ನು ಕೊಡು. ನಮಗೆ ಕೆಲವು ರೋಗಗಳಿದ್ದಾಗ ಅದು ಸಹವಾಸ ಮಾಡಿದರೆ ರೋಗ ಬರುತ್ತೆ ಅಂತ ನಮಗೆ ಗೊತ್ತಿದೆ, ಇದು ನಮಗೆ ಗೊತ್ತಿಲ್ಲ. ಪಾಪಗಳಿದ್ದವರು ಸಹವಾಸ ಮಾಡಿದರೆ ಪಾಪನೂ ಬರುತ್ತೆ ಅಂತ ಹೇಳುತ್ತಾರೆ. ಅನೇಕರಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ರೋಗಗಳು ಅಂಟುರೋಗಗಳಲ್ಲ, ಎಲ್ಲ ರೋಗ ಅಂಟುರೋಗ ಅಲ್ಲ, ಕೆಲವು ಮಾತ್ರ ಅಂಟುರೋಗ. ಪಾಪಗಳು ಆಗಲ್ಲ, ಎಲ್ಲ ರೋಗನೂ ಎಲ್ಲ ಪಾಪಗಳು ಪಾಪ ಅಂಟು ಪಾಪಗಳೇ ಅವೆಲ್ಲ ಕೂಡ. ಆದ್ರೆ ಪಾಪ ಅನ್ನೋದು ರೋಗಕ್ಕಿಂತ ಡೇಂಜರಸ್, ಅದು ಪಾಪ ಅನ್ನೋದು ರೋಗಕ್ಕಿಂತ ಡೇಂಜರಸ್. ಆದ್ದರಿಂದ ಪಂಚಮಹಾಪಾತಕದಲ್ಲಿ ಸೇರ್ತಕ್ಕಂಥ ಪಾತಕ ಅದು. ಇದು ಗೊತ್ತಾದರೆ ನಮ್ಗೆ ಎಷ್ಟು ಭಯ ಆಗುತ್ತೆ ಗೊತ್ತಾಗ. ನಾವು ಸರಿ ಇರಬೇಕು ಅಲ್ಲ, ಸರಿ ಇಲ್ಲದವರು ಸಾವಾಸರು ಮಾಡಬಾರದು. ಈ ಎಚ್ಚರಿಕೆ ಕೊಡುತ್ತೆ. ಇವತ್ತು ನಮ್ಗೆ ಕಳ್ಕೊಂಡ್ಬಿಟ್ಟಿದ್ದೇವೆ ಅದನ್ನ, ಅವನ ಪಾಡಿ ಅವನು ನಮ್ಮ ಪಾಡಿ ನಾವಿರ್ತೇವೆ ಬಿಡಿ ಅಂತ ಹೇಳಿಬಿಡ್ತೇವೆ. ಇದು ಸರಿಯಲ್ಲ. ಅದಕ್ಕೆ ಸಮಾಜ ಕೆಡು, ತಪ್ಪು ಮಾಡೋಣ ಮಾಡ್ತಾನೆ ಇರ್ತಾನೆ, ನಮ್ಮ ಪಾಡಿ ಅಡ್ಜಸ್ಟ್ ಮಾಡ್ಕೊಂಡೇ ಬಿಡ್ತೇವೆ, ಆದ್ರಿಂದ ತಪ್ಪಾಗುತ್ತೆ. ಇವತ್ತು ದುಷ್ಟರಾದಂತಹ ವ್ಯಕ್ತಿ ಇದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಒಬ್ಬ ಕಳ್ಳ ಆಯ್ತ, ಓಡ್ತಾ ಬಂದ ಮನೇಲಿ ಕುತ್ಕೊಂಡ್ಬಿಟ್ಟ, ಪೊಲೀಸರು ಒಂದು ಹಿಡ್ಕೊಂಡ್ಬಿಟ್ರು, ಮನೆ ಯಜಮಾನ ಹಿಡ್ಕೊಂಡ್ಬಿಟ್ರು, ಕಳ್ಳನ ಹಿಡ್ಕೊಂಡ್ಬಿಟ್ರು, ನನ್ನ ಕೇಳ್ಕೊತಿರೋದು ಯಜಮಾನ ಕೇಳ್ತಾನೆ. ಅವನಿಗೆ ಮನೆ ಜಾಗ ಕೊಟ್ಟಿಲ್ಲ, ಯಾಕೆ ಕೊಟ್ಟಿದ್ದೆ ಜಾಗ, ಈಗ ನನಗೆ ಗೊತ್ತಿದ್ದಿಲ್ಲ, ಅದನ್ನ ಅಲ್ಲಿ ಹೇಳ್ಬೇಕು, ಕೋರ್ಟಲ್ಲಿ ಹೇಳ್ಬೇಕು, ಕರ್ಕೊಂಡು ಹೊರಟೇ ಬಿಡ್ತಾರೆ. ಎಷ್ಟು ಪೇಷೆಂಟ್ ಕೇಳೋದಿಲ್ಲ ಅವರು, ಕೋರ್ಟಲ್ಲಿ ಹೇಳ್ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಮಾತ ಅಂದ್ರೆ ಗೊತ್ತಿಲ್ಲದೆ ಕಳ್ಳ ನಮ್ಮ ಮನೆ ಪ್ರವೇಶ ಮಾಡಿದ್ರು ಕೂಡ ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ಅಂದಮೇಲೆ ಗೊತ್ತಿದ್ದು ಒಳಕರದ ಏನಾಗುತ್ತೆ? ಈಗ ಭೀಷ್ಮದ್ರೋಣರು ಎಂಥವ್ರು ಗೊತ್ತಾ? ದ್ರೌಪದಿ ವಸ್ತ್ರಾಪರಣ ಅವ್ರು ಮಾಡಿಲ್ಲ, ಅವರು ಜೂಜು ಆಡಿಲ್ಲ, ಆದರೆ ಜೂಜಾಟ ಆಡೋದನ್ನು ನೋಡ್ತಾ ಕೂತಿದ್ದಾರೆ. ಅದಕ್ಕೆ ಅವರು ಪಾಪಿಗಳೇ. ದ್ರೌಪದಿ ವಸ್ತ್ರಾಪರಣ ಅವ್ರು ಮಾಡಿಲ್ಲ, ಆದರೆ ಮಾಡೋ ಕಾಲಕ್ಕೆ ಅಲ್ಲೇ ನೋಡ್ತಾ ಕೂತಿದ್ದಾರೆ, ಬೇಡ ಅಂತ ಹೇಳಿಲ್ಲ. ಅದಕ್ಕೆ ಅವರು ಅಪರಾಧಿಗಳಾಗ್ತಾರೆ ಈಗ ಅರ್ಜುನ. ಆದ್ದರಿಂದ ಅವರ ಸಾವಿಗೂ ಅಳಬೇಕಾಗಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಬರೀ ಕೆಲವರು ಇರ್ತಾರೆ, ನಮ್ಮ ಫ್ರೆಂಡ್ ಇದ್ದಾನ್ರಿ, ಅಲ್ಲಿ ತಪ್ಪು ಮಾಡಿದ್ದ ಇರಬಹುದು, ಭಾರಿ ಒಳ್ಳೆಯವನು ಅವನು, ಭಾರಿ ಒಳ್ಳೆಯವನು ಹೇಳ್ತಾರೆ. ಅವನು ತಪ್ಪಾಡಿದ್ದಾನೆ, ಭಾರಿ ಒಳ್ಳೆಯವನು. ಅಲ್ಲಿ ಭೀಷ್ಮದ್ರೋಣಷ್ಟು ಒಳ್ಳೆಯವರು ಸಿಗ್ತಾರೆ ಎಲ್ಲಾದರೂ ಕೂಡ. ಭೀಷ್ಮದ್ರೋಣಷ್ಟು ಎತ್ತರದ ವ್ಯಕ್ತಿಗಳು ಸಿಗ್ತಾರ? ಭಗವಂತ ಹೇಳ್ತಾನೆ ಎಷ್ಟೇ ಎತ್ತರ ಇರಬಹುದು, ದುರ್ಯೋಧನ ಸಹವಾಸ ಮಾಡಿದ ಮೇಲೆ ಅವರಿಗೆ ಪ್ರತಿಷ್ಠೆ ಕಡಿಮೆಯಾಗಿದೆ ಅಂತ ಭಗವಂತ ಹೇಳುತ್ತಾನೆ. ಆದ್ದರಿಂದ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ, ಅವ್ರು ಸತ್ರ ಸಾಯಿಲಿ ಅಂತಾನೆ ಭಗವಂತನ ಸಂಕಲ್ಪ ಇದೆ. ಈ ಮಾತನ್ನು ಯೋಚನೆ ಮಾಡಿದರೆ ಧರ್ಮಾನುಷ್ಠಾನ ಅನ್ನೋದು, ಕರ್ತವ್ಯ ಪ್ರಜ್ಞೆ ಅನ್ನೋದು ಬರೀ ಬಾಯಿ ಮಾತಾಗೋದಲ್ಲ, ಅನುಷ್ಠಾನಕ್ಕೆ ಬರಬೇಕು ಅಂತ ಎಚ್ಚರಿಕೆ ಕೊಡ್ತಾರೆ. ಇವತ್ತು ತುಂಬಾ ಜನ ಪಾಪಿಗಳ ಸಹವಾಸವನ್ನು ಜನ ಮಾಡಿಬಿಡ್ತಾರೆ. ಪಾಪಿಗಳು ಏನ್ ಮಾಡ್ತಾರೆ ಗೊತ್ತಾ? ಇಷ್ಟು ನಾನು ಪಾಪ ಮಾಡಿದ್ರು ಕೂಡ ನನ್ನ ಜೊತೆಗೆ ಇದ್ದಾರೆ ಅಂದ ಮೇಲೆ ನಾನು ಸರಿ ಮಾಡಿದ್ದೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಆಮೇಲೆ ಇಲ್ಲಿ ನಮ್ಮ ತಪ್ಪು ಶುರುವಾಗುವುದು. ಯಾವಾಗ ತಪ್ಪಿಗೆ ಜನ ಪ್ರತಿಭಟನೆ ಮಾಡ್ತಾರೋ ಅವನು ತಪ್ಪು ಅಂತ ಅರ್ಥ ಆಗತ್ತೆ ಕೊನೆ ಪಕ್ಷ. ಈ ಕಲಿಯುಗದಲ್ಲಿ ವೈಶಿಷ್ಟ್ಯ ಏನು ಗೊತ್ತಾ? ತಪ್ಪನ್ನು ಮಾಡಿ ವೈಭವೀಕರಣ ಶುರು ಆಗುತ್ತದೆ. ಈಗ ಎಷ್ಟು ದೊಡ್ಡ ಮನುಷ್ಯರಿ, ಎಷ್ಟು ಜನ ಹೇಳಿದ್ರು ಮಾಡಿಬಿಟ್ಟ ನೋಡಿದ್ರೆ ಇದು ಗ್ರೇಟ್ ಅಂತ ಹೇಳ್ಬಿಡ್ತಾರೆ. ಇಮ್ಮಿಡಿಯೇಟ್ಲಿ ಸಿಂಪ್ಲಿ ಗ್ರೇಟ್ ಅಂತ ಬಿಡ್ತಾರೆ. ತಪ್ಪನ್ನು ವೈಭವೀಕರಣ ಸರಿ ಮಾಡಿಬಿಡಿ, ಇವನು ಯಾತಕ್ಕೆ ಬೇಕಾಗಿತ್ತು ಸುಮ್ಮನೆ ಇರಬಾರ್ದಾಗಿತ್ತೆ ಅಂತ ಬಿಡ್ತಾರೆ. ಇದು ಸಮಸ್ಯೆ. ಲಂಚ ತಗೊಳೋದಿಲ್ಲ ಅಂತ ಅವನು ಹೇಳ್ತಾರೆ ಅಂತ ತಿಳ್ಕೊಂಬೋಣ. ಇವ್ರಿಗೆ ಏನ್ ಬೇಕಾಯ್ತು ಗ್ರಹಚಾರ, ಸುಮ್ಮನೆ ಕೊಡಬಾರ್ದಾಗಿತ್ತೆ, ಯಾಕೆ ಹೇಳಬೇಕು ಅದನ್ನ? ತಗೊಂಡ್ಬಿಟ್ರೆ ನೋಡಿದ್ರೆ ಇದು ಗ್ರೇಟ್, ಆ ಡಿಪಾರ್ಟ್ಮೆಂಟ್ ಇದ್ದಾರೆ ಹಾಗೆ ಮಾಡಿದ್ದೆ ಸರಿ. ಈ ತರ ಸಪೋರ್ಟ್ ಮಾಡಿಬಿಡ್ತಾರೆ ಜನಗಳು. ಅಂದ್ರೆ ತಪ್ಪಿಗೆ ಹಿಂದಿನ ಕಾಲದೊಳಗೆ ಪಾಪವನ್ನು ಬೈತಿದ್ರು, ಪುಣ್ಯವನ್ನು ಹೊಗಳುತ್ತಿದ್ರು. ಕೃತಾದಿ ಯುಗದೊಳಗೆ ಪುಣ್ಯವನ್ನು ಹೊಗಳುತ್ತಿದ್ರು, ಪುಣ್ಯವಂತನ ಹೊಗಳುತ್ತಿದ್ರು, ಪಾಪವನ್ನು ಬೈತಿದ್ರು. ಕಲಿಯುಗದಲ್ಲಿ ಹಾಗಲ್ಲ, ಪಾಪವನ್ನು ಹೊಗಳುತ್ತಾರೆ ಪುಣ್ಯವನ್ನು ಬೈತಾರೆ, ಪಾಪವನ್ನು ಹೊಗಳುತ್ತಾರೆ ಪುಣ್ಯವನ್ನು ಬೈತಾರೆ. ಜನ ಕನ್ಫ್ಯೂಷನ್ ಆಗಿಬಿಡುತ್ತೆ ಅದರಿಂದ. ಆ ರೀತಿ ಮಾಡೋ ಜನ ಅವರೂ ಪಾಪಕ್ಕೆ ಸಹಭಾಗಿಗಳಾಗ್ತಾರೆ ಅಂತ ಭಗವಂತ ಹೇಳ್ತಾರೆ. ನಮಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದೆ. ಏನು ಅರ್ಥ ಆಗೋದು ಕಷ್ಟ ಅಂದರೆ, ಕೆಟ್ಟವರು ಕೆಟ್ಟವರು ಒಪ್ಪೋಣ, ಕೆಟ್ಟವರ ಬಗ್ಗೆ ಸಹಕಾರ ಕೊಟ್ಟವರು ಕೆಟ್ಟವರು ಅಂತೆಲ್ಲ ಹೇಗೆ ಒಪ್ಪಬೇಕು ಅದನ್ನ? ಅದು ದೃಷ್ಟಾಂತ ಕೊಟ್ಟು ಸುಲಭವಾಗಿ ಅರ್ಥ ಆಗುತ್ತೆ ನಮಗೆ. ಹಂಡೆ ತುಂಬ ಹಾಲಿರುತ್ತೆ, ಇನ್ನೇನು ಬರ್ತಾರೆ, ಸಾವಿರಾರು ಜನ ಸಮಾರಾಧನೆ ಆಗ್ತಾ ಇರುತ್ತೆ, ಕ್ಷೀರು ಫಸ್ಟ್ ಕ್ಲಾಸ್ ಕ್ಷೀರು, ಇನ್ನೇನು ಬಡಿಸಕ್ಕೆ ತಗೋತಾ ಇರ್ತಾನೆ. ಯಾರೋ ಬರ್ತಾರೆ, ಇಲ್ಲ ಬಡಿಸ್ಬೇಡಿ ಬಡಿಸ್ಬೇಡಿ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ? ಸ್ವಲ್ಪ ಮೇಲೆ ನೋಡಿ ಅಂತ ಹೇಳಿರ್ತಾರೆ. ಮೇಲೆ ಪಾಲ್ಡಾಲ್ ಡಬ್ಬ ಇಟ್ಟಿದ್ದಾರಪ್ಪ, ಪಾಲ್ಡಾಲ್ ಡಬ್ಬ ಹನಿ ಬಿಡ್ತಾ ಇದೆ ಅಷ್ಟೇ, ಬಡಿಸ್ಬೇಡಿ ಅದನ್ನ. ಯಾತಕ್ಕೆ? ನೋಡಿ ಹೇಗಾಗಿದೆ ಈಗ, ಒಂದು ಎಷ್ಟು ಸತ್ತೋಗ್ತಾರೆ ಗೊತ್ತಾ? ಈಗ ಬಿಡಿಸ್ಬಿಟ್ಬಿಡಿ, ಇದು ಹಾಲೆ, ಇದು ಕೆಳಗಿರೋದು ಹಾಲೆ, ಮೇಲಿರೋ ಪಾಲ್ಡಾಲು. ಆ ಹನಿಯನ್ನು ಬಿದ್ದಿದ್ದ ಡೌಟ್ ಅಷ್ಟೇ, ಒಂದು ತುಂಬ ಬೀಳ ಗಡಿಯಾಗಿಬಿಟ್ಟಿದೆ, ಮೊದಲು ಬಿದ್ದಿರ್ತಾನೆ ಯಾರಿಗೆ ಗೊತ್ತೀಗ? ಎಲ್ಲ ಚೆಲ್ಲಿಬಿಡಿ ಸಾಕು. ಸಮಸ್ಯೆ ಏನು ಗೊತ್ತಾ? ಒಂದೇ ಹನಿ ಪಾಲಿಡಾಲ್ ಬಿದ್ದ ಡೌಟ್ ಬಂದ್ರೆ ಹಂಡೆ ತುಂಬ ಪಾಯಸ ಚೆಲ್ಲಿಬಿಡ್ತೇನೋ, ಯಾತಕ್ಕೆ ಅದರಿಂದ ಕೆಟ್ಟೋಗಿರೋ ಸಂಭವ ಇದೆ, ಇದನ್ನ ಪ್ರಯೋಜನಕ್ಕೆ ಬರೋದಿಲ್ಲ. ಎಷ್ಟು ಸುಲಭವಾದ ತರ್ಕ ಇದು. ಆದ್ರಿಂದನೇ ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿರ್ತಾನಲ್ಲ ಅವನ ಜೊತೆಗಿರೋದು ಅಂತ ಕೇಳಿದ್ರೆ, ಹಾಲು ಫಾಲಿಡ ಜೊತೆ ಸೇರಿದ್ರೆ ಹೇಗೋ ಹಾಗೆ, ಹಾಲಿಗೆ ಫಾಲಿಡಾಲ್ ಮಿಕ್ಸ್ ಆದ್ರೆ ಪರವಾಗಿಲ್ಲ ಅಂತ ಯಾರು ಅನ್ಬಹುದಾ? ಅಂದ್ರೆ ಬಂದು ಕುಡಿಸಿಬಿಡಿ, ಬ್ಯಾಗ್ ಅಂದ್ರೆ ರೂಪಾಯಿ ಅಂತ ಕೊಟ್ಟುಬಿಡಿ ಅವ್ರಿಗೆ ಗೊತ್ತಾಗುತ್ತೆ. ಕುಡಿದ್ರೆ ಗ್ರೇಟ್ ಅಂತ ಒಪ್ಪು. ಯಾರು ಕುಡಿಯೋದು ಸಾಧ್ಯ ಇಲ್ಲ. ಫಾಲಿಡಾಲ್ ಬಿದ್ದರೆ ಅಲ್ಲ, ಫಾಲಿಡಾಲ್ ಬಿದ್ದಿರ್ಬೋದು, ಡೌಟ್ ಬಂದ್ರೆ ಸಾಕು ಮನುಷ್ಯ ಉಪಯೋಗಿಸೋದಿಲ್ಲ ಅದು. ಆದ್ದರಿಂದ ಎಂದೂ ಆ ರೀತಿ ಮಾಡಬಾರದು. ಪಾಪಿಗಳ ಸಹವಾಸ ಅತ್ಯಂತ ಅಪಾಯಕರ ಅನ್ನೋ ಸಿದ್ಧಾಂತವನ್ನು ಹೇಳ್ತಾ ಇದೆ. ಇನ್ನು ಊಟ ಕೂತಿರ್ತಾನೆ ಸಾಮಾನ್ಯ, ನಾವು ಭಾರಿ ಬುದ್ಧಿವಂತರು ಅಲ್ರಿ, ಪಾಪ ಬಿಟ್ಬಿಟ್ರಾಯ್ತಲ್ಲ ಅದಕ್ಕೆ ಯಾಕೆ ಆ ಪ್ರಸಂಗ ಬಿಟ್ಬಿಟ್ಟಾಯ್ತವನನ್ನ ಬ್ರಾಹ್ಮಣ ಊಟ ಕೂತಿರ್ತಾನೆ, ಬಡಿಸ್ತಾ ಬಡಿಸ್ತಾ ಬರ್ತಾರೆ, ಹುಳಿ ಹಾಕಿಬಿಡ್ತಾರೆ. ಈರುಳ್ಳಿ ಹುಳಿ ಏನ್ ಮಾಡ್ಬೇಕು ಅವನಾಗ? ಎಲ್ಲೋ ಈರುಳ್ಳಿ ಹುಳಿ ಹಾಕಿ ಏನ್ ಮಾಡ್ಬೇಕೀಗ? ಸಮಸ್ಯೆ ಬಂತೀಗ. ಅದು ಯದ್ಯಪಿ ಹುಳಿ ಬೇಕು ಅವನಿಗೆ, ಈರುಳ್ಳಿ ಮಿಕ್ಸ್ ಆಗಿಬಿಟ್ಟಿದೆ, ಏನ್ ಮಾಡ್ತಾನೆ ಈಗ? ಏನು ಊಟ ಬಟ್ಟೆ ಹೇಳ್ಬೇಕಷ್ಟೇ, ಬೇರೆ ದಾರಿನೇ ಇಲ್ಲ, ಬೇರೆ ದಾರಿನೇ ಇಲ್ಲ. ಕೆಲ ಏನ್ ಮಾಡ್ತಾರಾಗ? ಯಾಕೆ ವಿಷಯ ಮಾಡಿ ಈರುಳ್ಳಿ ಹುಳಿ, ಈರುಳ್ಳಿ ಹುಳು ಆಡ್ಬಿಟ್ಟು ತಿಂದ್ಬಿಡು ಅಂತ ಕೇಳಿದ್ರೆ, ಆಡ್ಬಿಟ್ಟು ಅದನ್ನೇ ತಿಂತಾನೆ. ಈರುಳ್ಳಿ ಹುಡ್ದು ಅದನ್ನೇ ಬಂದು ತಿಂದು ನಾವೇ ತಿಂದ್ರೆ ಉಪಯೋಗ ಇಲ್ಲ ಅದನ್ನ. ಅದು ಹೇಳ್ತಾರೆ, ಬಿದ್ದ ಮೇಲೆ ಮುಗಿದೋಯ್ತು, ಬಿದ್ದ ಮೇಲೆ ಮುಗಿದೋಯ್ತು. ಅದು ಇನ್ನೂ ಸಮಸ್ಯೆ ಏನು ಗೊತ್ತಾ? ವ್ರತ ಮಾಡ್ತಿರ್ತಾರೆ ಪಾಪ, ವ್ರತ ಮಾಡ್ತಿರ್ತಾರೆ, ಕಟ್ಟು ಬಿಟ್ಟು ಬಡಿಸ್ತಿರ್ತಾರೆ, ಕಟ್ಟು ತರ್ತಾರೆ, ಸಾರಿನ ಅದ್ದ ಸೌಟ್ ಅದ್ದಿ ಬಿಡ್ತಾರೆ, ಅದ್ರ ಪೂರ್ತಿ ಹೋಯ್ತಾರೆ. ಯದ್ಯಪಿ ಸಾರಿನ ಎಷ್ಟು ಭಾಗ ಕಡಿಮೆ ಇರಬಹುದು, ಪೂರ್ತಿ ವೇಷ್ಟೇ ಇರಬಹುದು. ಯಾಕೆ? ಸಂಕಲ್ಪ ಮಿಕ್ಸ್ ಆಗಿಬಿಡ್ತೀಗ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಪಾಪಿಗಳನ್ನು ಹೇಗೆ ನೋಡಬೇಕು ಅನ್ನೋ ಎಚ್ಚರಿಕೆಯನ್ನ ಭಗವದ್ಗೀತೆ ಕೊಡ್ತಾ ಇದೆ, ಮನುಸ್ಮೃತಿ ಮಹಾಭಾರತ ಎಲ್ಲ ನಮಗೆ ಹೇಳ್ತಾ ಇದೆ. ಆ ದೃಷ್ಟಿಯಲ್ಲಿ ಬೇಳೆ ನಮಗೆ ಒಳ್ಳೇದೇ, ಬೇಳೆ ಹುಳಿ ಭಾರಿ ಒಳ್ಳೇದು. ಈರುಳ್ಳಿ ಮಿಕ್ಸ್ ಆಗಿದ್ದಕ್ಕೆ ಬೇಳೆ ಹುಳಿನೂ ಚೆಲ್ತೇವೆ ನಾವು. ಭೀಷ್ಮ ದ್ರೋಣರು ಬೇಳೆ ಹುಳಿ ಇದ್ದಾಗಿದ್ದಾರೆ ಪಾಪ, ದುರ್ಯೋಧನ ಈರುಳ್ಳಿ ಸೆರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಇಡೀ ಹುಳಿ ಚೆಲ್ಲಬೇಕೇ ಹೊರತು ಬರೀ ಹೋಳು ಮಾತ್ರ ಚೆಲ್ಲೋದಲ್ಲ. ಅರ್ಜುನ, ನೀನೀಗ ಭೀಷ್ಮ ದ್ರೋಣಾದಿಗಳು ದುರ್ಯೋಧನಾದಿಗಳನ್ನು ಎದುರಿಸಿ ಹೋರಾಡಬೇಕು. ಅವ್ರ ಜೊತೆ ಸೇರಿದ್ದಕ್ಕೆ ಭೀಷ್ಮದ್ರೋಣ ಎದುರಿಸಬೇಕೇ ಹೊರತು ಅಳತಾ ಕೂತು ಪ್ರಯೋಜನ ಇಲ್ಲ. ನಮಗಾಗ ಈ ಅರ್ಥವನ್ನು ಮತ್ತಾರು ಗಮನಿಸಿರಲಿಲ್ಲ. ಗೀತೆ ಪಾಡಿಗೆ ಗೀತೆ, ಅರ್ಜುನ ಪ್ರಶ್ನೆ ಪಾಡಿಗೆ ಅರ್ಜುನ, ಹಾಗೆ ಉಳ್ಕೊಂಡ್ಬಿಟ್ಟಿದ್ದು. ಆಚಾರ್ಯರು ಹೊಂದಿಸಿ ಹೇಳುತ್ತಾರೆ, ಅರ್ಜುನ ಅಳುತ್ತಿರೋ ತಪ್ಪು ಯಾತಕ್ಕೆ ಅಂದ್ರೆ ಈ ಕಾರಣಕ್ಕೋಸ್ಕರ. ದುರ್ಯೋಧನಾದಿಗಳು ನಾರಾಯಣ ದ್ವೇಷಿಗಳು, ಅದಕ್ಕೆ ಅವ್ರ ಬಗ್ಗೆ ಅಳಬಾರದು. ಭೀಷ್ಮ ದ್ರೋಣಾದಿಗಳು ನಾರಾಯಣ ದ್ವೇಷಿಗಳ ಸಹಕಾರಿಗಳು, ಅದಕ್ಕೆ ಅಳಬಾರದು. ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಗುರಿ ಭಗವಂತನನ್ನ ಆರಾಧನೆ ಮಾಡೋದು. ಪಾರ್ಟಿಯೇರ್ ಭಗವಂತನನ್ನ ದ್ವೇಷ ಮಾಡತಕ್ಕಂಥವ್ರು ಪ್ರತಿಭಟನೆ ಮಾಡೋರು, ಅದು ಧರ್ಮ ಆಗೋದಿಲ್ಲ. ಆದ್ದರಿಂದ ಅರ್ಜುನ, ನೀನು ಶೋಕಿಸಬಾರದವರ ಬಗ್ಗೆ ಶೋಕಿಸ್ತಾ ಇದ್ದಿ, ನೀ ತಪ್ಪು ಅಂತ ಭಗವಂತ ಹೇಳಿಬಿಟ್ನಂತೆ. ಆಗ ಅವನಿಗೆ ಸಮಸ್ಯೆ ಪ್ರಾರಂಭವಾಯಿತು. ಕೃಷ್ಣ, ಉತ್ತರ ತಲುಪಿದ್ದೇವೆ ನಾವೀಗ, ಮುಂದಿನ ಪ್ರಶ್ನೆ ಈಗ ಆಯಿತು. ಈ ಪ್ರಸಂಗದಲ್ಲಿ ಅಳಬಾರದು ಅಂತ ಒಪ್ಕೊಂಡ್ಬಿಡ್ತೇನೆ. ಭಗವದ್ಗೀತೆ ಉತ್ತರ ಕೊಡುತ್ತಾ ಅಂತ ಕೇಳಿದ್ರೆ ಉತ್ತರ ಕೊಡುತ್ತೆ. ಈಗ ನಮಗೆ ಭಗವದ್ಗೀತೆಯ ಬಗ್ಗೆ ನಮಗೆ ಗೌರವ ಜಾಸ್ತಿ ಆಗದ ಕಾರಣ ಇದೆ. ಸಾವಿನ ಬಗ್ಗೆ ಯಾಕೆ ಅಳಬಾರದು ಮನುಷ್ಯ ಅಂಬುದನ್ನು ವಿಸ್ತಾರವಾಗಿ ಹೇಳ್ತಕ್ಕಂಥ ಗ್ರಂಥ ಭಗವದ್ಗೀತೆ ಒಂದೇ. ಎಲ್ಲೂ ಇದಕ್ಕೆ ಉತ್ತರ ಬಂದಿಲ್ಲ, ಭಗವದ್ಗೀತೆಯಲ್ಲಿ ಮಾತ್ರ ಬಂದಿರು. ಸಾವಿನ ಬಗ್ಗೆ ಅಳಬಾರದು ಅನ್ನೋದನ್ನ ದೃಢ ಮಾಡಿಕೊಡ್ತಕ್ಕಂತಹ ಗ್ರಂಥ ಭಗವದ್ಗೀತೆ. ಅರ್ಜುನ, ಆಯ್ತಪ್ಪ, ಸತ್ತವರಿಗೆ ಅಳಬೇಕು ಅಂತಿದ್ದಿ ತಾನೆ? ಸರಿ, ಸತ್ರು ಸತ್ರು ಅಂತ ಅಳತೀಯಲ್ಲ, ಸತ್ರು ಶಬ್ದಕ್ಕೆ ಅರ್ಥ ಏನು ಮುಂದಿನ ಪ್ರಶ್ನೆ? ಸತ್ರು ಅಂದ್ರೆ ಏನರ್ಥ? ಸತ್ರು ಅಂದ್ರೆ ಏನರ್ಥ? ಉದಾಹರಣೆ, ಭೀಷ್ಮರು ಸತ್ರು ಅಂತಾನೆ ಈಗ, ಅಥವಾ ಭೀಷ್ಮರು ಸಾಯ್ತಾರೆ ಅಂತ ಹೇಳ್ತಿ ತಾನೆ? ಈ ಮಾತಿಗೆ ಏನರ್ಥ? ನಮಗೂ ಯೋಚನೆ ಮಾಡಿದ್ರೆ ಹೌದಲ್ಲ, ನಮ್ಮ ಪ್ರಕಾರ ಏನರ್ಥ? ಈಗ ನಾವೇ ಉತ್ತರ ಕೊಡಕ್ಕೆ ಬರೋದಿಲ್ಲ ನಮಗೆ, ಅದು ಭಗವಂತ ತಾನೇ ಉತ್ತರ ಕೊಟ್ಟು ಬಿಡ್ತಾರೆ. ನೀ ಎರಡು ರೀತಿ ಉತ್ತರ ಕೊಡಕ್ಕೆ ಬರಬಹುದು. ನೀವೀಗ ಭೀಷ್ಮರ ಸತ್ರು ಅಂದ್ರೆ ಏನರ್ಥ? ಈಗ ಭೀಷ್ಮರ ದೇಹ ಸತ್ಯತೋ ಅಂತ ಅರ್ಥನೋ, ಭೀಷ್ಮರ ಆತ್ಮ ಸತ್ಯತೋ ಅಂತ ಅರ್ಥನೋ? ಯೋಚನೆ ಮಾಡಬೇಕು. ಭೀಷ್ಮರ ಸತ್ಯತೋ ಅಂತ ಅರ್ಥನೋ, ಸತ್ರು ಅಂತ ಅರ್ಥನೋ, ಅಥವಾ ಭೀಷ್ಮರ ದೇಹ ಸತ್ಯತೋ ಅಂತ ಅರ್ಥನೋ? ಸ್ವಲ್ಪ ಸಮಸ್ಯೆ ಪ್ರಾರಂಭವಾಗುತ್ತೆ. ಈಗ ಹುಡುಗರು, ನಾವು ಭೀಷ್ಮದ್ರೋಣ ವಿಷಯ ನಮಗೆ ಬೇಕಿಲ್ಲ. ಯಾರೋ ಬಂದು ಇರ್ತಾನೆ ಅಂತ ಹೇಳ್ಬೋದು, ಅಣ್ಣನೋ ತಮ್ಮನೋ ಅದು ಅಪ್ಪನೋ ಅಮ್ಮನೋ ಇರ್ತಾನೆ. ಅಪ್ಪ ಸತ್ರು ಅಂತ ಹೇಳ್ತೀರಲ್ಲ, ಅಪ್ಪನೊಳಗಿರೋ ಚೇತನ ಸತ್ಯತು ಅಂತ ಅರ್ಥನೋ, ಅಥವಾ ಅಪ್ಪನ ದೇಹ ಸತ್ಯತು ಅಂತ ಅರ್ಥನೋ? ನಮಗಿದೆ ಮೊದಲನೇ ಪ್ರಾಬ್ಲಮ್. ಈಗ ಅಪ್ಪ ಮತ್ತು ದೇಹ ಅಂತ ವ್ಯತ್ಯಾಸವಾಡೇ ನಿಮಗೆ ಗೊತ್ತಿರೋದಿಲ್ಲ. ಈ ಮಧ್ಯೆ ಅಪ್ಪ ಮತ್ತು ದೇಹ ಅಂತ ವ್ಯತ್ಯಾಸವಾಡೇ ನಿಮಗೆ ಗೊತ್ತೇ ಇರೋದಿಲ್ಲ. ಆದ್ದರಿಂದ ಮನುಷ್ಯ ಯೋಚನೆ ಮಾಡ್ತಾನೆ, ಭಗವದ್ಗೀತೆ ಹೇಳ್ತಾ ಇದೆ ಎರಡಕ್ಕೂ ಉತ್ತರ ಕೊಡ್ತಾರೆ ಭಗವಂತ. ಅಲ್ಲ ಸ್ವಾಮಿ, ಯಾವ್ದು ಕಾರ ಒಂದು ಕಳಿಸ್ತೇವೆ ನಾವೀಗ ಅಂತ ಕೇಳಿದ್ರೆ ಹೇಳ್ತಾರೆ, ಅಪ್ಪನ ಆತ್ಮಸತ್ಯತ್ವವನ್ನು ತಳಬೇಡಿ. ಮೊದಲನೇ ಮಾತು, ಯಾವುದೇ ವ್ಯಕ್ತಿ ಸತ್ತಾಗ ಅವನ ಆತ್ಮಸತ್ಯತ್ವವನ್ನು ತಳಬೇಡಿ. ಭಗವದ್ಗೀತೆಯ ಅಮೂಲ್ಯವಾದ ಸಂದೇಶ ಇದು. ಯಾತಕ್ಕೆ ಅಂತ ಪ್ರಶ್ನೆ. ಆತ್ಮಸತ್ಯತ್ವವನ್ನು ಯಾತ ಕಳಬಾರದು. ಭಗವಂತ ಹೇಳ್ತಾನೆ, ಅರ್ಜುನ ನೀನು ವ್ಯವಸ್ಥೆ ಮಾಡು, ನನ್ನ ಪುತ್ರವನ್ನು ಕೇಳು ಅರ್ಜುನ. ಈ ಜಗತ್ತಿನೊಳಗೆ ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ನರಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಇದು ಆ ಶ್ಲೋಕ ಇದೆ, ಬಹಳ ಸುಲಭವಾದ ಶ್ಲೋಕ. ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಅದರ್ಥ ಇಷ್ಟು, ನತ್ವೇ ವಾಹಂ ನಾಸಂ. ಅರ್ಜುನ, ಈ ಮೊದಲು ನಾನು ಇರಲಿಲ್ಲ ಅಂತಲ್ಲ, ನೀನು ಇರಲಿಲ್ಲ ಅಂತಲ್ಲ, ಈ ಜನಗಳೆಲ್ಲ ಇರಲಿಲ್ಲ ಅಂತಲ್ಲ, ಮತ್ತೆ ನಚೈವ ನ ಭವಿಷ್ಯಾಮಹ ಮುಂದೆ ನಾನಿರೋದಿಲ್ಲ ಅಂತಲ್ಲ, ಇದ್ದೇ ಇರ್ತೇನೆ. ನೀನಿರೋದಿಲ್ಲ ಅಂತಲ್ಲ, ಇದ್ದೇ ಇರ್ತೀಯ. ಈ ಜನ ಇರೋದಿಲ್ಲ ಅಂತಲ್ಲ, ಇದ್ದೇ ಇರ್ತಾರೆ. ಹಿಂದೆ ನಾನೂ ಇದ್ದೆ, ನೀನೂ ಇದ್ದೆ, ಇವರೂ ಇದ್ರು, ಮುಂದೆ ಇವರೂ ಇರ್ತಾರೆ, ನಾನೂ ಇರ್ತೇನೆ, ನೀನು ಇರ್ತೀಯ. ಈಗ ಇರೋದು ಅನುಭವ ಸಿದ್ಧ, ಮತ್ತೆ ಹೇಳಬೇಕಾದ ಕಾರಣನೇ ಇಲ್ಲ. ನಾವು ಹಿಂದೆ ಇದ್ದೀವಿ, ಈಗಲೂ ಇದ್ದೇವೆ, ಮುಂದೂ ಇರ್ತೇವೆ. ನೀನು ಅಷ್ಟೇ, ನಾನು ಅಷ್ಟೇ, ಎಲ್ಲರೂ ಅಷ್ಟೇ. ಏನರ್ಥ ಇದಕ್ಕೆ? ಅದಕ್ಕೆ ಹೇಳ್ತಾರೆ, ಎಲ್ಲರ ಆತ್ಮವೂ ನಿತ್ಯ. ಯಾವುದೇ ವ್ಯಕ್ತಿಯ ಆತ್ಮಕ್ಕೆ ಎಂದೂ ಸಾವಿಲ್ಲ. ಭಗವಂತ ಹೇಳಿದ ಮಾತು, ಯಾವುದೇ ವ್ಯಕ್ತಿಯ ಆತ್ಮಕ್ಕೆ ಎಂದೂ ಸಾವಿಲ್ಲ. ಭೀಷ್ಮರು ಸಾಯ್ತಾರೆ ಅಂದ್ರೆ ಭೀಷ್ಮರ ಚೈತನ್ಯ ಸಾಯುತ್ತೆ ಅಂತ ಎಂದು ಹೇಳಬೇಡಿ, ಅದಕ್ಕೆ ಎಂದೂ ಸಾವಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಯಾರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೀವೀಗ? ಒಳ್ಳೆ ಕಾರಣನೇ ಇಲ್ಲ. ಈಗ ಈಗ ಯಾವ ಜೀವನ ಸಾಯೋದೇ ಇಲ್ಲ ಅಂದ್ಮೇಲೆ ಅದರ ಪ್ರಶ್ನೆ ಏನು ಬಂತೀಗ? ಅದರ ಸಾಧ್ಯವೇ ಇಲ್ಲ. ಇದು ಮೊದಲು ನಮಗೆ ಈ ಪ್ರಶ್ನೆ ಅರ್ಥ ಆಗಬೇಕಿದೆ. ಇವತ್ತು ಸಾಯ್ತಾರೆ ಸಾಯ್ತಾರೆ ಅಂತ ಹೇಳ್ತೇವಲ್ಲ, ಯಾತಕ್ಕೆ ಹಾಗಿದ್ರೆ? ಮುಂದೆ ಉತ್ತರ ಬರುತ್ತೆ ಅದಕ್ಕೆ. ಮತ್ತೆ ಸಾಯ್ತಾರಿಗೆ ಯಾತಕ್ಕೆ ಉಪಯೋಗಿಸ್ತೇವೆ ಅಂದ್ರೆ ಉತ್ತರ ಕೊಡ್ತಾರೆ. ಮೊಟ್ಟಿನ ಮೇಲೆ ಪ್ರತಿಯೊಬ್ಬ ಮನುಷ್ಯ ಜೀವನ ದೃಷ್ಟಿಯನ್ನೇ ಬದಲಾಯಿಸಿಕೊಳ್ತಕ್ಕಂಥ ಮಾತು. ನಾವು ಅಳೋದು ಎರಡು ಕಾರಣ ಕಡುತ್ತೇವೆ, ನಮ್ಮ ಬಂಧುಗಳು ಸತ್ತರಲ್ಲ ಅಂತ ಒಂದು ಕಾರಣ ಕಡುತ್ತೇವೆ, ನಾವು ಸಾಯ್ಬೇಕಾಗತ್ತಲ್ಲ ಅಂತ ಮತ್ತೆ ಹೇಳುತ್ತೇವೆ. ಎರಡು ಕಾರಣ ನಮಗೆ, ನಾವು ಸಾಯಬೇಕು ಅವರು ಸತ್ರು ಅಂತ ಹೇಳುತ್ತೆ. ಭಗವದ್ಗೀತೆ ಹೇಳುತ್ತಾ ಇದೆ, ಯೋಚನೆ ಮಾಡಬೇಡಿ, ಯಾರೂ ಸಾಯೋದಿಲ್ಲ, ನೀವೂ ಸಾಯೋದಿಲ್ಲ ಅಂತ ಹೇಳಿದ್ರಿಂದ ನಮ್ಗೆ ಎಷ್ಟು ಖುಷಿ ಆಯ್ತು. ಈ ಮಾತು ಕೇಳಿದ ಮೇಲೆ ನಮಗೆ ಎಂದೂ ಸಾವಿಲ್ಲ, ಇದಕ್ಕಿಂತ ಧೈರ್ಯ ಎಲ್ಲಿ ಸಿಗುತ್ತೆ ನಮಗೆ ಇವತ್ತಿನ ದಿವಸ? ಡಾಕ್ಟ್ರು ನೀವು ಪರವಾಗಿಲ್ಲ ಯಾರು ಹೇಳಿದ ತಕ್ಷಣ ಎಷ್ಟು ಶಕ್ತಿ ಬಂದಾಗುತ್ತೆ ನಮಗೀಗ. ಅಡ್ವಾನ್ಸ್ಡ್ ಕ್ಯಾನ್ಸರ್ ಕೇಸ್ ಇರುತ್ತೆ ಪಾಪ, ಡಾಕ್ಟರ್ ಹೇಳ್ತಾನೆ ಸ್ವಲ್ಪ ಪರವಾಗಿಲ್ಲ ಬೆಳಿ ನೋಡೋಣಂತೆ ಸರ್, ಇವ್ರಿಗೆ ಪರವಾಗಿಲ್ಲ ಬೆಳಿ ನೋಡೋಣಂತೆ ಸರ್. ಯಾವ ಡಾಕ್ಟ್ರು ಈ ಮಾತು ಹೇಳಿದ್ರೆ ಸಂತೋಷ ಪಡೋದಾದರೆ, ಭವರೋಗ ವೈದ್ಯನಾದ ಭಗವಂತ ಹೇಳ್ತಾನೆ ಯಾರೂ ಎಂದೂ ಸಾಯೋದಿಲ್ಲ. ಅಂದಮೇಲೆ ನಾವು ಎಂದು ಸಾವಿಂದ ಯೋಚನೆ ಮಾಡೋ ಕಾರಣನೇ ಇಲ್ಲ. ಈ ಧೈರ್ಯ ಕೊಡೋದ್ರಿಂದ ಭಗವದ್ಗೆ ಅದನ್ನು ಸ್ವಾಗತ ಮಾಡೋ, ಇನ್ನು ಸ್ವಾಗತ ಮಾಡೋದಲ್ಲ, ನಮ್ಮ ಸಾವಿನ ಸ್ವಾಗತಕ್ಕೆ ನಾವು ತಯಾರಾಗಬಹುದು ಅಂತ ಹೇಳುತ್ತೆ ಭಗವದ್ಗೀತೆ. ಮಹಾಭಾರತ ಹೇಳ್ತಾರೆ, ಕೃತಕೃತ್ಯಾಹ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವ ಅತಿಥಿಂ ಅಂತ ಹೇಳ್ತಾರೆ. ಕೃತಕೃತ್ಯರಾದ ಜನ ಮೃತ್ಯುವನ್ನ ಸ್ವಾಗತ ಮಾಡ್ತಾರಂತೆ. ಅತ್ಯಂತ ಪ್ರಿಯವಾದ ಸ್ನೇಹಿತ ನನ್ನ ಕಾಯ್ತಾ ಕೂತಿರ್ತಾರಂತೆ ಬಾಗಿಲೊಳಗೆ, ಇನ್ನು ಬರಲಿಲ್ಲ ಯಾಕೋ, ಇನ್ನು ಬರಲಿಲ್ಲ ಯಾಕೋ ಅಂತ ಕಾಯ್ತಾರಲ್ಲ, ಹಾಗೆ ಕಾಯ್ತಾರಂತೆ. ಯಾಕೋ ಇನ್ನು ಸಾವು ಬರಲಿಲ್ಲವಲ್ಲ ಯಾಕೋ ಅಂತ ಕಾಯ್ತಾ ವೃಂದಾವನ ಮಾಡಿಸ್ಕೊಂಡು 2 ವರ್ಷ 2 ತಿಂಗಳು 2 ದಿವಸ ಮುಂಚೆನೆ ಅನೌನ್ಸ್ ಮಾಡಿಬಿಟ್ಟು ವೃಂದಾವನ ಮಾಡಿಸ್ಕೊಂಡು ನಗರದಲ್ಲಿ ಕೂರ್ತಾರಲ್ಲ, ಯೋಚನೆ ಮಾಡಿ. ಬಸ್ಸು ಕಾರ್ ಹತ್ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಹತ್ಕೋತ ಹೋಗ್ತಾರೆ, ಮನೆಗೆ ಹೋಗ್ಬೇಕಲ್ಲ ಅಂತ ಎಷ್ಟೋ ಜನ. ಅಂತ ವೃಂದಾವನದೊಳಗೆ ಆ ರೀತಿ ಕೂಡ್ಬೇಕಾದ್ರೆ ಎಷ್ಟು ವಿಷಯ ಇದು, ಯಾತಕ್ಕೆ ಗೊತ್ತೇನು? ರಾಯರ್ ಹಾಕಿ ಕೂತಿತ್ತು. ಗೀತೆಗೆ ಅರ್ಥ ಬರೆದವರವರು, ಗೀತಾ ವಿವೃತ್ತಿ ಬರೆದವರವರು, ಏನು ಬರೆದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ಜಗತ್ತಿ ಬರೀ ಹೇಳಿದ್ದಲ್ಲ, ಫಾಲೋ ಮಾಡ್ತಾ ಇದ್ದಾರೆ. ಅದನ್ನು ಸಾವಿನ ಅರ್ಥವನ್ನು ತಿಳ್ಕೊಂಡ ಮನುಷ್ಯ ಹಾಗೆ ಬದುಕ್ತಾನೆ ಅಂತ ಸಾಕ್ಷಿ ಇದಕ್ಕೆ. ಉದಾಹರಣೆಗೆ ನೋಡಿ, ಎಲೆಕ್ಟ್ರಿಷಿಯನ್ ಇರ್ತಾನೆ, ನಾವು ಹೋಗಿ ವೈರ್ ಮುಟ್ಟಿಬಿಡ್ತೇವೆ, ಓ ಸಾಕಾಗಿಬಿಡುತ್ತಾರೆ. ಎಲೆಕ್ಟ್ರಿಷಿಯನ್ ಬರ್ತಾನೆ ಮುಟ್ಟಕ್ಕೆ ಹೋಗ್ತಾನೆ, ನಾವು ಅಯ್ಯೋ ಬಿಟ್ಬೇಡಿ ಅಂತ ಹೇಳ್ತೇವೆ, ನಕ್ಕ ಬಿಡ್ತಾನೆ. ಅವನು ಶಾಕ್ ಹೊಡೆದ್ರೆ ಬಿಡಿ, ಆಪಾಡಿದ್ದೇನೆ ಅಂತ ಹೇಳ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಅವನಿಗೆ ಗೊತ್ತಿದೆ ಎಲೆಕ್ಟ್ರಿಷಿಯನ್ ಹೇಗೆ ಹ್ಯಾಂಡ್ ಮಾಡೋಕ್ಕೆ ಗೊತ್ತಿದೆ. ಎಲೆಕ್ಟ್ರಿಷಿಯನ್ಗೆ ಕರೆಂಟ್ ಹ್ಯಾಂಡ್ ಮಾಡೋದು ಹೇಗೆ ಗೊತ್ತಿದೆಯೋ, ಇವತ್ತು ತತ್ವಜ್ಞಾನಿ ರಾಘವೇಂದ್ರ ಸ್ವಾಮಿಗಳಂಥವರಿಗೆ ಜೀವನದ ಅರ್ಥ ಗೊತ್ತಿರೋದ್ರಿಂದ ಅವಳ ಪ್ರಸಕ್ತಿ ಬರೋದೇ ಇಲ್ಲ. ಇದು ಅರ್ಥ ಮಾಡ್ಕೊಂಡು ಯಾವ ಶಾಲಾ ಕಾಲದಲ್ಲಿ ಮಾತನ್ನು ಹೇಳೋದಿಲ್ಲ, ಭಗವದ್ಗೀತೆ ಮಾತನ್ನು ಹೇಳುತ್ತೆ. ಪುಣ್ಯ ನಮ್ಮ ಸಾಮಾನ್ಯ ಉಪನ್ಯಾಸ ಬರೋ ರಿಟೈರ್ಡೇ ಬರ್ತಾರೆ, ಅದು ಹೆಚ್ಚನಗಳು ಆಗಲೇನೆ ಒಂದು ಸ್ಟೆಪ್ ಇಂದ ಗ್ರೇವ್ ಅಂತಾರಲ್ಲ, ಆಗಿರೋ ಸಂಭವನೇ ಜಾಸ್ತಿ. ಅಂತ್ಯಕಾಲ ಸಮೀಪಿಸಿದವರೇ ಭಗವದ್ಗೀತೆ ಕೇಳಿದಾಗ ಹೊಸ ಹುರುಪು ಬರುತ್ತೆ ನಮಗೆ, ನಾವು ಸಾಯೋದಿಲ್ಲ ಅಂತ ಒಳ್ಳೆ ನಂಬಿಕೆ ಬರೋದ್ರಿಂದ ಖುಷಿಯಾಗಿರ್ಬೋದು. ಅದು ತುಂಬಾ ಖುಷಿಯಾಗ ಕಾರಣ ಇಲ್ಲ, ಮುಂದೆ ಎಚ್ಚರಿಕೆ ಬೇರೆ ಕೊಡ್ತಾರೆ ಮುಂದೋಣೆ ಅಂತ ಹೇಳಿಬಿಟ್ಟು. ಮುಂದೆ ಭಾರಿ ಎಚ್ಚರಿಕೆ ಬೇರೆ ಇದೆ, ಎಚ್ಚರಿಕೆ ನೋಡಿದ ಮೇಲೆ ಆ ಖುಷಿಗೆ ಅರ್ಥ ಇರಬೇಕು ಅಂತ ಹೇಳಿ ಅಷ್ಟೇ. ನತ್ವೇ ವಾಹಂ ಜಾತೋ ನಾಸಂ ನತ್ವಂ ನೇಮೇ ಜನಾಧಿಪಾಹ. ಭಗವಂತ ಹೀಗೆ ಹೇಳೋದಿಲ್ಲ, ಅದನ್ನ ಹಿಂದೆ ನಾನು ಇದ್ದೆ ನೀನು ಇದ್ದಿ ಇವರು ಇದ್ರು ಅಂತ ಹೇಳೋದಿಲ್ಲ. ಹಿಂದೆ ನಾನಿರಲಿಲ್ಲ ಅಂತಲ್ಲ, ನೀನಿರಲಿಲ್ಲ ಅಂತಲ್ಲ, ಇವ್ರು ಇರಲಿಲ್ಲ ಅಂತಲ್ಲ ಅಂತ ನೆಗೆಟಿವ್ ಹೇಳ್ತಾರೆ. ಡಬಲ್ ನೆಗೆಟಿವ್ಸ್ ಹಾಕಿ ಮಾತಾಡ್ತಾನೆ ಭಗವಂತ. ನಾನು ಬರೋದಿಲ್ಲ ಅಂತಲ್ಲ ಮತ್ತೆ ಅಂತ ಹೇಳ್ತಾರೆ. ಬರ್ತೀನಿ ಅಂದ್ರೆ ಬೇರೆ, ನಾನು ಬರೋದಿಲ್ಲ ಅಂತಲ್ಲ ಅಂದ್ರೆ ಬೇರೆ. ಬರ್ತೀನಿ ಅಂದ್ರೆ ಬರ್ತೇನೆ, ಬರದೇನೆ ಇರಬಹುದು. ಬರೋದಿಲ್ಲ ಅಲ್ಲ ಅಂತ ಅಂತ ಹೇಳಿಬಿಟ್ರೆ ಗ್ಯಾರಂಟಿ ಬರ್ತೇನೆ ಅಂತ ಅರ್ಥ. ಅದು ಟೂ ನೆಗೆಟಿವ್ಸ್ ಮೇಕ್ ಒನ್ ಎಂಫೆಟಿಕ್ ಅಫರ್ಮೆಟಿವ್ ಅಂತ ನಿಯಮ. ನೆಗೆಟಿವ್ ಎರಡು ಉಪಯೋಗಿಸಿ ಹೇಳಿಬಿಟ್ರೆ ಬರೀ ಅಫರ್ಮೆಟಿವ್ ಆಗೋದಿಲ್ಲ, ಎಂಫೆಟಿಕ್ ಅಫರ್ಮೆಟಿವ್ ಆಗ ಎಂಫೆಸಿಸ್ ಕೊಡೋದು. ಅದು ನಾನು ಇದ್ದೇ ಇದ್ದೆ, ನೀನು ಇದ್ದೇ ಇದ್ದಿ, ಇವರೆಲ್ಲ ಇದ್ದೇ ಇದ್ರು ಅಂತ ಹೇಳೋದ್ರಿಂದ ಜೀವ ಅನಾದಿ ಅಂತ ಹೇಳಿದಾಗ ಜೀವ ಅನಾದಿ. ಮುಂದೆ ನಚೈವ ನವವಿಷ್ಯಾಮಹ, ಮುಂದೆ ಇರೋದಿಲ್ಲ ಅಂತಲ್ಲ, ಇದ್ದೇ ಇರ್ತೇವೆ. ಜೀವ ನಿತ್ಯ ಅಂತ ಅರ್ಥ. ಪೂರ್ವಾರ್ಧದಲ್ಲಿ ಅನಾದಿತ್ವವನ್ನು ಹೇಳುತ್ತಾರೆ, ಉತ್ತರಾರ್ಧದಲ್ಲಿ ನಿತ್ಯತ್ವವನ್ನು. ಈ ಮಾತನ್ನು ಗೊತ್ತಾದರೆ ಅನೇಕ ವಿಚಾರ ಗೊತ್ತಾಗ. ಜೀವನ ನಿತ್ಯತ್ವವನ್ನು ಭಗವಂತ ಈ ರೀತಿ ಹೇಳಿದಾಗ ಸಾವು ಅನ್ನೋದು ಜೀವನಿಗೆ ಬರಲಿಕ್ಕೆ ಸಂಭವ ಯಾವ ಕಾಲಕ್ಕೂ ಇಲ್ಲ ಅಂತ ಆಯ್ತು. ಸಾವು ಜೀವನಿಗೆ ಬರತಕ್ಕಂಥ ಸಂಭವ ಎಂದೆಂದೂ ಇಲ್ಲ ಅಂದ ಮೇಲೆ ಜೀವನ ಸಾವಿಗಳುತ್ತೇವೆ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ. ಮುಂದಿನ ಪ್ರಶ್ನೆ ಶುರುವಾಯಿತು. ಬಿಡಿ ಹಾಗಿದ್ರೆ ದೇಹ ಸತ್ತಿತು ಅಂತ ಹೇಳ್ತೇವೆ ಯಾಕೆ ಅಳಬಾರದು? ಭೀಷ್ಮರ ದೇಹ ಸತ್ತಿತು ಅಂತ ಯಾಕೆ ಅಳಬಾರದು? ಅದಕ್ಕೆ ಹೇಳ್ತಾರೆ ದೇಹ ಸತ್ತಿತು ಅಂತ ಅಳಬಾರದು ಅಂತ ಹೇಳ್ತಾನೆ ಭಗವಂತ. ಏಕೆಂದ್ರೆ ದೇಹಿ ರೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ. ಎಷ್ಟು ಒಳ್ಳೆ ಮಾತಿದ್ದು. ದೇಹಿನ ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ಯೌವನ ಅಂದ್ರೆ ದೇಹ ಇವತ್ತಲ್ಲ ನಾಳೆ ತರಣ ಹುಟ್ಟಿದ ಮಗು ಸ್ವಲ್ಪ ಗೊಂದಲ. ಏನು ಉತ್ತರ ಕೊಟ್ಟಾಗಾಯ್ತು ಅಂತ ನನ್ನ ಸಮಸ್ಯೆ. ಏನು ಉತ್ತರ ಕೊಟ್ಟಾಗಾಯ್ತು ಇದರಿಂದ? ಉತ್ತರ ಇಷ್ಟೇ. ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ವ್ಯಕ್ತಿ ಇರ್ತಾನೆ, ಮಗು ಹುಟ್ಟಿರುತ್ತೆ, ಎಲ್ಲ ನಾಮಕರಣಕ್ಕೆ ಅಂತ ಕರೆದಿರ್ತಾರೆ, ಪಾಪ ಹೋಗಿಬಿಡ್ತಾರೆ, ಭಾರಿ ಸಂತೋಷ ಪಡ್ತಾರೆ. ಸಂತೋಷ ಪಟ್ಟು ಬಿಟ್ಟು ಬೇಕಾದ ಕಾಲಿಗೆ ಕೊಟ್ಟು ಹೊರಟೋಗಿಬಿಡ್ತಾರೆ. ಮುಂದೆ ಒಂದು 8-10 ವರ್ಷವಾಗುತ್ತೆ ಮತ್ತೆ ಮನೆಗೆ ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರೆ, ಹೇಳಿ ಮಗಳು ಕೂಸ ಆಗಿದೆ ಅಂತ ಕೇಳ್ತಾರೆ. ಓ ಬರ್ತಾನೆ ನೋಡ್ರಿ ಈಗ ಅಂತ ಓಡ್ಕೊಂಡು ಬರ್ತಾರೆ, ಬ್ಯಾಟ್ ಕಲಿಯೋ ಓಡ್ಕೊಂಡು ಬಂದ್ಬಿಡ್ತಾನೆ. ನೋಡಿ ಗುಡ್ ಏನ್ ಚೆನ್ನಾಗಿ ಯಾವತ್ತಿ ಮಗು ಅಂತ ಕೇಳಿಬಿಡ್ತಾರೆ. ಏನೋ ಹೇಳ್ತಾರೆ, ಖುಷಿಯಾಗಿಬಿಡುತ್ತೆ. ಇದೇನಿದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ. 8 ವರ್ಷಕ್ಕೆ ಆದಮೇಲೆ ಹೀಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡೋದು ಅವ್ರೀಗ? ಇಲ್ಲ ನಮ್ಮ ಕೂಸಿನ ತೋರಿಸ್ತೇವೆ ಬೇರೆ ಅಂತ ಹೋಗ್ತಾರೆ. ತೊಟ್ಟಲ್ಲಿ ಮಲಗಿರ್ತಾನೆ ಮತ್ತೆ. ಯಾಕೆ ಏನಾಯ್ತು ನಿಮ್ಮ ಕೂಸಿಗೆ ಅಂತ ಕೇಳ್ತಾರೆ. 8 ವರ್ಷ ತೊಟ್ಟಲ್ಲೇ ಮಲಗಿದೆ ಇನ್ನೂ ಕೂಡ ಅಂತ ಕೇಳಿದ ತಕ್ಷಣ ಏನಾಗಿರ್ಬೇಕು ತೋರಿಸ್ಬಿಡಿ ಅವನಿಗೆ. ಯಾಕೆ ಇದು ನ್ಯಾಚುರಲ್ ಅಲ್ಲ, ಇದು ಹುಟ್ಟಿಷ್ಟು 8 ವರ್ಷ ಬೆಳಿಬೇಕಾಯ್ತು, ಬೆಳೆದಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ, ತೋರಿಸಿದ್ರೆ ಡಾಕ್ಟರ್ಗೆ ಅಂತ ಕೇಳಿಬಿಡ್ತಾರೆ. ಊರ್ಕೊತ ಬಂದ್ರೆ ಡಾಕ್ಟರ್ ತೋರಿಸಿದ್ರೆ ಅಂತ ಕೇಳೋದಿಲ್ಲ, ತೊಟ್ಟಲ್ಲೇ ಮೇಲೆ ಡಾಕ್ಟರ್ ತೋರಿಸಿದ್ರೆ ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದು 20-10 ವರ್ಷ ಬಿಟ್ಟು ಬರ್ತಾರೆ, ಪಾಪ ಏ ಹೇಗೆ ಕೂಸು ಅಂತ ಕೇಳ್ತಾರೆ. ಆಗ್ಲೇ ಓ ಆಗಿ ಕೊಡ್ತಾರೆ, ನೋಡಿ ಹೇಗಿದ್ದ ನೋಡಿ ಈಗಾಗ್ಲೇನೆ. ಏನು ಸ್ಕೂಟರ್ ಬಿಟ್ಕೊಂಡು ಜನ ಇನ್ನೊಬ್ಬರು ನೋಡಿದ್ರೆ ಓಡ್ತಾ ಇರ್ತಾರೆ ಹರ್ರ ಅಂತ ಹೋಗಿಬಿಟ್ರೆ, ಓ ಒಳ್ಳೆ ತಾರುಣ್ಯ ಅಂದ್ರೆ ತಾರುಣ್ಯ ಇದು, ಒಂದು ಜ್ವರ ಬರ್ತಿರ್ತಾರೆ, ಡೋಂಟ್ ಕೇರ್ ಅಂಬ ಆಗಿರ್ತಾನಲ್ಲ ತಾರುಣ್ಯ, ದೊಡ್ಡ ಮುಖ ಅದು ಒಂದು. ಓ ನಿಮ್ ಹುಡುಗ ಆಗಿದ್ದಾನ? ಇದ್ದನ್ರಿ, ಇಲ್ಲಿಲ್ಲ ಇಲ್ಲ, ಬೇರೆ ಒಂದು ಓದ್ತಾ ಇದ್ದಾನೆ ಈಗಾಗಲೇ ಅಂತ ಹೇಳಿದ ತಕ್ಷಣ ಗುಡ್ ಅಂತ ಹೇಳ್ಬಿಟ್ಟು ಅದು ಬಿಟ್ಟು ತೊಟ್ಲಲ್ಲಿ ತೋರಿಸ್ಬಿಟ್ರೆ ಮತ್ತೆ ತೊಟ್ಲಲ್ಲಿ ಮನೆ ಇದ್ದ ನೋಡಿ ಅಂತ ಕೇಳಿದ್ರೆ ಪಾಪ ಅಂತಾರೆ. ಇನ್ನೇನು ಪಾಪ ಅಂದ್ಬಿಡ್ತಾರೆ, ಪಾಪ ಗುಡ್ಡ ಅವರು ಪಾಪ. ಇವ್ನು ನೋಡಿದ್ರೆ ಗುಡ್ಡ, ಇವನು ಪಾಪ ಅಂತಾರೆ ಯಾರು ಕೂಡ. ಹುಡುಗದವ್ರು ಪಾಪ ಅಂದ್ರೆ ಮಲಗಿದ್ರೆ ಪಾಪ ಅಂತ ಕರೀತಾರೆ. ಇನ್ನೊಂದು 20 ವರ್ಷ ಆಯ್ತು ಆಮೇಲೆ, ಅಂದ್ರೆ ಸುಮಾರು 18-38 ಬಂದ ಅವನೀಗ. ಮತ್ತೆ ಬರ್ತಾರೆ ಮತ್ತೆ ಅಲ್ಲಿ, ಹೇಗಿದ್ದಾನೆ ನಿಮ್ ಕೂಸು ಅಂತ ಕೇಳ್ತಾರೆ. ಮತ್ತೆ ನಿಮ್ ಹುಡುಗ ಹೇಗಿದ್ದಾನೆ ಈಗ? ಓ ಈ ಓದ್ತಾ ಇದ್ದಾರೆ ಅಂದ್ರೆ ಫೇಲ್ ಆಗ್ಬಿಟ್ಟ ಅದಕ್ಕೆ, ಅದು ಓದ್ತಿದ್ದಾರೆ ಅಂತ ಹೇಳೋದಲ್ಲಾಗ, ಓದ್ತಿ ಕೆಲಸ ಸೇರಿದ್ದಾರೆ ಅಂತ ಹೇಳಿದ್ರೆ ಓ ಗುಡ್ ಅಂತ ಕೆಲಸ ಸೇರಿಬಿಟ್ಟಿದ್ದಾನೆ, ಮದುವೆ ಆಗಿದೆಯಾ? ಓ ಭಾರಿ ಸಂತೋಷ. ಎಕ್ಸ್ಪೆಕ್ಟ್ ಮಾಡ್ತಾರೆ ನನಗೆ ಅಂದ್ರೆ ಮಗುವಿನ ಬೆಳವಣಿಗೆ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ? ಈಗ ಮೊದಲು ಶಿಶುತನ ಪೂರೈಸಿತು, ತಾರುಣ್ಯ ಬಂತು, ಆಮೇಲೆ ಮದುವೆ ಆಯಿತು, ಎಲ್ಲ ನಿರೀಕ್ಷೆ ಮಾಡ್ತಾ ಇರ್ತಾನೆ ಈಗಾಗಲೇ. ಮತ್ತಿನ್ನೊಂದು 20 ವರ್ಷ ಬಂದಾಗಲೇನೆ ಆಗಲೇ ಈಗಾಗಲೇ ರಿಟೈರ್ಮೆಂಟ್ ವಯಸ್ಸಿಗೆ ಬಂದಿರು. ಅವಾಗ ಕೇಳ್ತಾರೆ ರಿಟೈರ್ ಆಯ್ತಾ ಸರ್ವಿಸ್ ಅಲ್ಲಿ ಇದ್ದಾನೆ ಅಂತ ಕೇಳಿ. ರಿಟೈರ್ ಆಯ್ತಾ ಸರ್ವಿಸ್ ಅಲ್ಲಿ ಇದ್ದಾನೆ ಈಗಾಗಲೇನೆ? ಮೊನ್ನೆ ರಿಟೈರ್ ಆಯ್ತು ಅಂತ. ಹೌದಾ? ನ್ಯಾಚುರಲ್ ಅಂತ ಹೇಳ್ಬಿಡ್ತಾರೆ. ನ್ಯಾಚುರಲ್ ಸರಿ ಬಿಡಿ, ಇನ್ನಾಗಿಲ್ಲ ಯಾವ ಗೌರ್ಮೆಂಟ್ ಕೆಲಸ ಮಾಡ್ತಾರೆ, ಪ್ರೈವೇಟ್ ಆಗಿ ಶುರು ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದು ಆಯ್ತು. ಮತ್ತಿನ್ನೊಂದು 20 ವರ್ಷ ಬಿಟ್ಬಿಡ್ತಾನೆ, ಮತ್ತೆ ಬರೋ ಬದುಕಿರ್ಬೇಕಷ್ಟೇ. ಅದ್ರದ್ದು ಅವನೇ ಹೋಗಿರ್ತಾರೆ ಎಷ್ಟು ಹೊತ್ತಿಗೆ, ಅದು ಬದುಕಿದ್ರೆ ಬರ್ತಾನೆಪ್ಪ. ಬದ್ಬಿಟ್ಟು ಹೇಗಿದ್ದಾರೆ ಈಗ ಅಂತ ಕೇಳಿದರೆ, ಈಗ ಊಟ ಮಾಡ್ತಾನ, ಹಾರಾಡ್ತಾನ ಕೇಳೋದಿಲ್ಲ, ಕೆಲಸ ಮಾಡ್ತಾನ ಕೇಳೋದಿಲ್ಲ, ಬಂದು ಸಂಕೋಚ ಪಟ್ಟೆ ಕೇಳ್ತಾರೆ ಹೇಗಿದ್ದಾರೆ ಅಂತ. ಹೋಗ್ಬಿಟ್ರು ಅಂತ ಎಲ್ಲರೂ ತರತ್ತ ಭಯ ಪಾಪ. ಹೇಗಿದ್ದಾರೆ ಅಂತ ಕೇಳಿ, ಇದ್ದಾರೆ ಊಟ ಗೀತ ಅಂತ ಕೇಳಿ, ಇದ್ದಾರೆ ಊಟ ಬರ್ತಾರೆ. ಅವಾಗ ಸ್ವಲ್ಪ ಧೈರ್ಯ ಬರುತ್ತೆ ಇವ್ರಿಗೆ, ಮುಂದೆ ಮಾತಾಡ್ತಾರೆ. ಇದ್ದಾರೆ ಅಂತ ಕೇಳಿದ್ರೆ ಅವರೇ ಊಟ ಮಾಡ್ತಾರ, ಅವರೇ ಓಡಾಡ್ತಾರೆ, ಇಷ್ಟೇ, ಇನ್ನೇನು ದೊಡ್ಡದಲ್ಲ. ಹಾರಾಡ್ತಾರೆ ಬಸ್ತೇ ಇಲ್ಲೇ ಇಲ್ಲಾಗ, ಅವರೇ ಊಟ ಮಾಡ್ತಾರ, ಅವರೇ ಓಡಾಡ್ತಾರ. ಓ ಗ್ರೇಟ್ ಅಂದ್ಬಿಡ್ತಾರೆ, ಅವರೇ ಓಡಾಡ್ತಾರ, ಭಾರಿ ಗ್ರೇಟ್. ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸುತ್ತೆ. ಓ ಭಾರಿ ಪುಣ್ಯ ಆಗ್ತಾರೆ, ಇಷ್ಟೇ, ಇನ್ನೇನಿಲ್ಲ ಇಲ್ಲ, ಇಷ್ಟಕ್ಕೆ ಭಾರಿ ಪುಣ್ಯ ಆಗ್ತಾರೆ. ಇನ್ನೊಂದು 20 ವರ್ಷ ಬಂದ್ರೆ ಯಾರು ಸುತ್ತಮುತ್ತ ಇವರು ಇರೋದ್ರಲ್ಲ ಅವರಲ್ಲಿ ಹೋಗ್ಬಿಡಿ, ಆಗಲೇ ಎಂದೋದ್ರು ಅಂತ ಕೇಳ್ಬಿಟ್ಟು, ಧೈರ್ಯ ಕೇಳ್ಬಿಟ್ಟು ಎಂದೋದ್ರು ಅಂತ ಕೇಳ್ಬಿಡ್ತಾರೆ. ಎಂದೋದ್ರು ಇವೆಲ್ಲ ಏನಿವೋ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ. ಹುಟ್ಟು, ಬೆಳವಣಿಗೆ, ತಾರುಣ್ಯ, ಮುಪ್ಪು, ಎಲ್ಲ ಒಂದು ಅನಿವಾರ್ಯವಾದ ಸ್ಟೆಪ್ಗಳಿವು. ಆ ಮುಂದೆ ತಥಾ ದೇಹಾಂತರ ಪ್ರಾಪ್ತಿ, ಎಂದು ಸತ್ತ ಅಂತ ಕೇಳ್ತಾರಲ್ಲ, ಅನಿವಾರ್ಯವಾದ ಭಾಗ ಅದು. ಬಂದು ಅಂದ ಮೇಲೆ ದೇಹಕ್ಕೆ ಜೀವ ಕಳಬೇಡಿ, ಅದು ಸಾಯೋದೇ ಇಲ್ಲ. ದೇಹ ಕಳಬೇಡಿ, ಸತ್ತೇ ಸಾಯುತ್ತೆ. ಇದು ಭಗವಂತ ಕೊಟ್ಟ ಉತ್ತರ. ಜೀವ ಸತ್ತ ಅಂತ ಅಳಬೇಡಿ, ಜೀವ ಸಾಯೋದಿಲ್ಲ. ದೇಹ ಸತ್ತ ಅಂತ ಸಾಯುತ್ತೆ ಅಂತ ಅಳಬೇಡಿ, ಅದು ಸಾಯದೇ ಇರಲ್ಲ.